ಸ್ಪೀಡ್ ಲಿಮಿಟ್ ಅಂತ ಹಾಕಿರ್ತಾರೆ ಯಾರಿಗೆ ಅದು? ಪೆಡೆಸ್ಟ್ರಿಯನ್ಸ್ ಅಲ್ಲ, ಪಾದಚಾರಿಗಳಿಗಲ್ಲ, ವೆಹಿಕಲ್ಸ್ ಮಾತ್ರ ಅಷ್ಟೇನು. ಈ ಸೈಕಲ್ ಸ್ಪೀಡ್ ಲಿಮಿಟ್ ಹಾಕೋದಿಲ್ಲ, ಅದು ವೆಹಿಕಲ್ ಅದು ಕರದೇ ಇಲ್ಲ. ಈಗ ಆ ಸ್ಥಿತಿ ಬಂದುಬಿಟ್ಟಿದೆ. ಈ ಸ್ಕೂಟರ್ ಕಾರ್ ಅವಕ್ಕೆಲ್ಲ ಸ್ಪೀಡ್ ಲಿಮಿಟ್ ಹೊರತು ವಿರೋಧವರಿಗೆಲ್ಲ, ಆ ಲಿಮಿಟ್ ಅವರಿಗೆ. ಓವರ್ ಸ್ಪೀಡ್ ಇಂದ ಅವರಿಗೂ ಅಪಾಯ, ಜನಕ್ಕೂ ಅಪಾಯ. ಆ ಕಾನ್ಸೆಪ್ಟ್ ಇದು ನಮಗೆ. ಅದಕ್ಕಿಂತ ಹೆಚ್ಚಾಗಿ ಈ ಓವರ್ ವೋಲ್ಟೇಜ್ ಗೊತ್ತಾಗ್ತದೆ ನೋಡ್ರಿ. ಅಯ್ಯೋ ಸಿಸ್ಟಮ್ ಟಿವಿ ಹೋಯ್ತು ಹೋಯ್ತು ಒದ್ದಾಡ್ತಿರ್ತಾರೆ, ಓವರ್ ವೋಲ್ಟೇಜ್ ಆಗಿಬಿಟ್ಟು ಆಗತ್ತೆ ಅಂತ ಹೇಳಿಬಿಟ್ಟು. ಓವರ್ ವೋಲ್ಟೇಜ್ ಇಂದ ಹೇಗೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಗೂಡ್ಸ್ ಹಾಳಾಗ್ತಾವಲ್ಲ, ಹಾಗೆ ಅಧಿಕ ಪುಣ್ಯ ಅಂತ ಹಾಕಿ ಅದಕ್ಕೇನು ಮಾಡ್ತಾರೆ, ಸ್ಟೆಬಿಲೈಸರ್ ಹಾಕ್ತಾರೆ ನೋಡಿ. ಸ್ಟೆಬಿಲೈಸರ್ ಹಾಕಿಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾರೆ. ಪರಮಾತ್ಮ ಇದನ್ನೆಲ್ಲ ಮಾಡಿ ಸ್ಟೆಬಿಲೈಸ್ ಮಾಡೋಕ್ಕಿಂತ ಕೆಲಸ ಮಾಡ್ತಾರೆ. ಈ ಗೌತಮರ ಕೇಸು ಎಲ್ಲ ಕೇಸು ಸ್ಟೆಬಿಲೈಸಿಂಗ್ ಕೇಸ್ ಇವೆಲ್ಲ ಕೂಡ. ಸೊ ಸ್ಟೆಬಿಲೈಸರ್ ಕಾನ್ಸೆಪ್ಟು ನಮ್ಮ ಶಾಸ್ತ್ರದ್ದೇನೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಬಿಟ್ರೆ. ಆ ಸ್ಟೆಬಿಲೈಸರ್ ಹಾಕೋದು ಯಾವುದಕ್ಕೆ ಹಾಕ್ತಾರೆ? ಈ ಬಲ್ಬ್ಗಳಿಗೆ ಸ್ಟೆಬಿಲೈಸರ್ ಹಾಕೋದಿಲ್ಲ, ಹಾಕೋದು ಟಿವಿ ಫ್ರಿಜ್ ಅಂಥದಕ್ಕೆ ಹಾಕ್ತಾರೆ ಹೊರತು ಬೆಲೆ ಬಾಳೋ ವಸ್ತುಗಳು ಸ್ಟೆಬಿಲೈಸ್ ಆಗ್ತಾರೆ ಹೊರತು ಸಾಮಾನ್ಯದಕ್ಕೆ ಹಾಕೋದಿಲ್ಲ. ನಮಗೆಲ್ಲ ಸ್ಟೆಬಿಲೈಸರ್ ನಮ್ಗೆ ಹೋದ ಸ್ಟೆಬಿಲೈಸ್ ಇದ್ರೆ ಹೋಗ್ಲಿಕ್ಕೆ ಮೊದಲು. ನಾವು ಸ್ಟ್ಯಾಟಿಕ್ ಇದ್ದವ್ರಿಗೆ ಸ್ಟೆಬಿಲೈಸರ್ ಯಾತಕ್ಕೆ? ಸ್ಟ್ಯಾಟಿಕ್ ನೇಚರ್ ಬೇಕಿಲ್ಲ ಅದೆಲ್ಲ, ಅದೆಲ್ಲ ಸಾಧನೆ ಮಾಡತಕ್ಕಂಥ ಹೆಚ್ಚೆಚ್ಚಿನ ಜನಕ್ಕೆ ಬೇಕು. ಅದಕ್ಕೆ ಉತ್ತಮ ಯೋಗ್ಯತೆ ಜನಕ್ಕೆ, ಗೌತಮಾದಿಗಳಿಗೆ ಅದು ಬೇಕು. ಆದರೆ ಭೀಮಸೇನ ಎಷ್ಟು ದೊಡ್ಡ ವ್ಯಕ್ತಿ ಇದ್ರೆ ಅವರಷ್ಟು ಪುಣ್ಯ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ಅಧಿಕ ಪುಣ್ಯ ಆಗಿ ನಾಶ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತು ನೀರು ತಂಬಿಗೆ ಹಾಕಿದರೆ ಹೆಚ್ಚಾಗಬಹುದು, ಹಂಡೆಗೆ ಹಾಕಿದರೆ ಹೆಚ್ಚಾಗಬಹುದು, ಓವರ್ ಟ್ಯಾಂಕು ಬೇಕಾದ್ರೆ ಫಿಲಪ್ ಆಗಿ ನೀರು ಬಿಡಬಹುದು, ಸಂಪು ಓವರ್ಫ್ಲೋ ಆಗಬಹುದು, ನದಿಗಳು ಫ್ಲಡ್ಸ್ ಬರಬಹುದು, ಸಮುದ್ರ ಎಷ್ಟು ತಗೊಂಡ್ರು ಫುಲ್ ಹಾಗೆ ಇರುತ್ತೆ. ಭೀಮಸೇನ ಗುಣ ಸಮುದ್ರನಾದ್ದರಿಂದ ಅವ್ರಿಗೆ ಅಧಿಕ ಪುಣ್ಯ ಅಂಬೋದು ಇಲ್ಲೇ ಇಲ್ಲ. ಎಷ್ಟನ್ನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಅವರಿಗೆ. ಬಂಡೆ ಅನ್ನವ ಉಂಡಿತು ಕೂಸು ಅಂತೀವಲ್ಲ, ಬರೀ ಅಣ್ಣ ಬಂಡೆ ಅನ್ನ ಉಣ್ಣೋದಲ್ಲ, ಎಷ್ಟು ಪುಣ್ಯ ಮಾಡಿ ಉಳ್ಕೊಳ್ಳುತ್ತೆ. ಧರ್ಮರಾಜನಿಗೆ ಶಕ್ತಿ ಇಲ್ಲ. ಅದಕ್ಕೆ ದೊಡ್ಡ ಪ್ರಶ್ನೆಗೆ ಉತ್ತರ ಇದು, ರಾಜ್ಯಾಗ ಮಾಡಿಬಿಟ್ನಲ್ಲ ಆತನಿಗೆ ಸ್ವಲ್ಪ ಜಾಸ್ತಿ ಪುಣ್ಯ ಜಾಸ್ತಿ ಬಂತು, ಅಧಿಕ ಪುಣ್ಯ ಶುರುವಾಯ್ತು. ಅದೇ ಹಸೆಮಣೆ ಮೇಲೆ ಕೂತಲ್ಲ ದೀಕ್ಷಿತನಾಗಿಬಿಟ್ಟು ಆತನ ಯೋಗ್ಯತೆ ಅಲ್ಲ. ಅಲ್ಲಿ ಯಾರು ಕೊಡಬೇಕಾಗಿತ್ತು? ಬರೀ ಭೀಮಸೇನ ಕೊಡಬೇಕಾಗಿತ್ತ. ಆ ಯೋಗ್ಯತೆ ಇಲ್ಲ, ಕೂತ್ಬಿಟ್ನಲ್ಲ ಹೆಸರಿ ಪುಣ್ಯ ಕ್ರೆಡಿಟ್ ಆಯಿತು. ತಕ್ಷಣ ಬಂದರು, ಅದು ಕೋಟ್ಯಾಧೀಶ, ಫುಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಅವ್ರು ರೇಡ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಆಡಿದರೆ ಕ್ಲರ್ಕು ಮಲ್ಟಿಸ್ಟೋರ್ಡ್ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ರೇಡ್ ಮಾಡ್ತಾರೆ, ಎಲ್ಲಿಂದ ಒಂದು ಸಂಪಾದನೆ ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಅವನಿಗಿದೆ ಬೇಗ, ಫ್ಯಾಕ್ಟ್ರಿ ಇಟ್ಟಿದ್ದಾನೆ, ಸಿಕ್ಕಾಬಟ್ಟಿದೆ, ಸಾಕು ಕೊಟ್ಟಿದ್ದಾನೆ, ಎಲ್ಲ ವೈಟ್, ಏನು ಮಾಡಾಗಿಲ್ಲ. ಇವನು ಇರೋದೇ ಸ್ವಲ್ಪ, ಆದರೆ ಸಂಬಳದ 10% ಅವನ ಆಸ್ತಿ ಇತ್ತು ಅಂತ ಕೇಳಿದರೆ ಕರಪ್ಷನ್ ಇದೆ ಅಂತ ಅರ್ಥ. ಆ ತರಹ ಇವತ್ತು ಧರ್ಮರಾಜನಿಗೆ ಏನಾಯ್ತು? ಈಗ ತಾನು ಕೊಡಬಾರ್ದಾಗಿತ್ತು, ಆದರೆ ಕೂತ ಫಲ ಏನಾಯ್ತು ಅಂದ್ರೆ ಅಧಿಕ ಪುಣ್ಯ ಶುರುವಾಯಿತು. ಅಧಿಕ ಪುಣ್ಯದ ಅಧಿಕ ಪುಣ್ಯ ಹೋಗಬೇಕಲ್ಲ, ಅದಕ್ಕೆ ಬುದ್ಧಿ ಕೆಟ್ಟಿತು. ರಾಜಸೂಯಾಗ ಮಾಡಿದ, ಜ್ಯೋತಿಗೆ ಬಂದ ಸೀದ, ಎಲ್ಲ ತಪ್ಪು ಮಾಡಿದ್ನಲ್ಲ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇತ್ತು. ಅದು ಕಳ್ಕೊತಿರೋದೆಲ್ಲ ಅಧಿಕ ಪುಣ್ಯ. ದೇವತೆಗಳಿಗೆ ಬೇರೆ ಪಾಪ ಇಲ್ಲ, ಹೆಚ್ಚು ಪುಣ್ಯ ಕಳ್ಕೊಳ್ಳೋದೇ ಅವ್ರ ಪಾಪ. ಹೆಚ್ಚು ಪುಣ್ಯ ಕಳ್ಕೊಳ್ಳೋದೇ ಪಾಪ. ಇವತ್ತು ಉದಾಹರಣೆಗೆ 50 ಲಕ್ಷಕ್ಕೆ ಮಾರೋ ಮನೆ 40 ಲಕ್ಷಕ್ಕೆ ಮಾರಿದ ಅಂದ್ರೆ ಲಾಸೆ, ಅದು ಲಾಸೆ, ಡೆಫಿನೆಟ್ಲಿ ಲಾಸು. ತಗೊಂಡಿದ್ದು 10 ಲಕ್ಷಕ್ಕೆ ಲಾಸ್ ಆಫ್ ಗೇನ್ ಲೆಕ್ಕ ಹಾಕ್ರಿ ಈಗ, ಅದು ಡೆಫಿನೆಟ್ಲಿ ಗೇನು, ಬಟ್ ಮಾರ್ಕೆಟ್ ರೇಟಿಗೆ ಲಾಸು. ಆಚಾರ ವ್ಯವಹಾರ ದೇವತೆಗಳದ್ದು ಯಾವಾಗಲೂ ಕೂಡ, ಹೊರತು ಪಾಸಿಟಿವ್ ಲಾಸ್ ಅವರಿಗಿಲ್ಲ, ಅದು ನೆಗೆಟಿವ್ ಲಾಸ್ ಅಷ್ಟೇ ಅವರು. ಆದ್ರೆ ಅದು ಆಗಬಾರ್ದಲ್ಲ, ಅದು ಭೀಮಸೇನ ರುಜುಗಳಿಗೆ ಆಗೋದಿಲ್ಲ, ಯಾವಾಗಲೂ ಉಳಿತಕ್ಕಂಥ ಪುಣ್ಯ. ಆದ್ರಿಂದ ಧರ್ಮರಾಜ ದ್ರೌಪದಿ ಯಾವಾಗ ಆಸ್ತಿ ದ್ಯೂತ ಆಡದ, ಆಗಲೇ ಹೆಚ್ಚು ಪುಣ್ಯ ಹೋಗಲೇ ಶುರುವಾಗಿಬಿಡುತ್ತಾಗಲೇನು. ಯಾವಾಗ ಆಸ್ತಿಯೆಲ್ಲ ಕಳ್ಕೊಂಡ, ಆಗಲೇ ಹೋಯ್ತು. ಯಾವಾಗ ತಮ್ಮ ಒಬ್ಬೊಬ್ಬರ ಸೋಲ್ತಾ ಬಂದ, ಬೇಕಾದಷ್ಟು ಹೋಯ್ತು. ಭೀಮಸೇನ ಸೋತಾಗಂತೂ ಬೇಕಾದಷ್ಟು, ದ್ರೌಪದಿನ ಸೋತಾಗ ಸಾಕಷ್ಟು ಹೋಗ್ಬಿಟ್ಟಿದೆ. ಈ ರೀತಿ ಪುಣ್ಯ ಬ್ಯಾಲೆನ್ಸ್ ಆಗ್ಲಿಕ್ಕೆ ಬಂದ ಪ್ರಸಂಗ ಇದು. ಅರ್ಜುನ ಸುಮ್ಮನೆ ಕೂತ್ನಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತೆ ಅರ್ಜುನ ಪುಣ್ಯನೂ ಕಡಿಮೆ ಆಗ್ತಾ ಇದೆ, ಯಾಕೆ ಪ್ರತಿಭಟನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದರೆ ಆ ಪ್ರತಿಭಟನೆ ಮಾಡಿ ದಿಬ್ಬರೇ ಇಬ್ಬರ ಆದ್ದರಿಂದ ಭೀಮಸೇನ ಒಂದು ಕಡೆಗೆ ವಿದುರ, ಭೀಮಸೇನ ಪುಣ್ಯ ಅಷ್ಟು ಜಾಸ್ತಿ ಆಗ್ತಾ ಇದೆ. ಆದ ಆತ ಮನಸ್ಸು ಕೆಡ್ತಾ ಇಲ್ಲ, ಆದ್ರಿಂದ ಅಧಿಕ ಪುಣ್ಯ ಅಂದ್ರೆ ಜೀರ್ಣ ಮಾಡಿಕೊಳ್ಳತಕ್ಕಂಥ ಪೂರ್ಣ ಶಕ್ತಿ ಭೀಮನಿಗಿದೆ, ಉಳಿದವರಿಗಿಲ್ಲ. ಈಗಿದೆ ನೋಡಿ, ಈಗ ಗೌತಮರು ಅಹಲ್ಯ ಮೇಲೆ ಕೈ ಮಾಡಿದಾಗ ತಮ್ಮ ಹೆಂಡತಿಯನ್ನ ಮೋಹದಿಂದ ಆ ಕ್ಷಣಕ್ಕೆ ಶಾಪ ಕೊಟ್ಟು ಪುಣ್ಯ ಕಳ್ಕೊಂಡ್ಬಿಟ್ಟು. ಅವರಿಗೆ ಧರ್ಮಕ್ಕಿಂತ ಮೋಹ ದೊಡ್ಡದಾಯಿತು. ಆದರೆ ಭೀಮಸೇನ ಈ ಸಮಯದಲ್ಲೂ ಕೂಡ ದೇವರಿಗೆ ಮನಸ್ಸು ಸಂಕಲ್ಪಕ್ಕೆ ತಕ್ಕಂತೆ ನಡೀಬೇಕೇ ಹೊರತು ಹೆಂಡತಿ ಮುಖ್ಯ ಅಲ್ಲ, ದೇವರು ಮುಖ್ಯ. ಅರ್ಥ ಮಾಡ್ಕೊಳ್ಳಿ, ಹೆಂಡತಿ ಮುಖ್ಯ ಅಲ್ಲ ಅಂತ ಸುಮ್ಮನೆ ಅಷ್ಟೇ ತಿಳ್ಕೊಂಡ್ಬಿಟ್ರೆ ತಪ್ಪಾಗಿಬಿಡ್ತದೆ. ಏ ಹೆಂಡತಿ ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟಿದ್ರೆ ಶಾಸ್ತ್ರದಲ್ಲಿ ಅಂತೇಳಿ, ಆ ರೀತಿ ಅರ್ಥ ಅಲ್ಲ. ದೇವರು ಮತ್ತು ಹೆಂಡತಿ ಎರಡು ಮಧ್ಯೆ ಕ್ಲಾಶ್ ಬಂದ್ರೆ ಆಗ ದೇವರು ದೊಡ್ಡದು. ದೇಶಕ್ಕೂ ಇದಕ್ಕೂ ವ್ಯತ್ಯಾಸ ಬಂದಾಗ ದೇಶ ದೊಡ್ಡದು, ಅದರ್ವೈಸ್ ಮನೆಯೂ ದೊಡ್ಡದು ದೇಶನೂ ದೊಡ್ಡದೇ. ಅದನ್ನು ಶಾಸ್ತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಜನ ಏನ್ ಮಾಡಿಬಿಡ್ತಾರೆ, ಅಪಾರ್ಥ ಮಾಡಿಕೊಂಡು ಯಾರೋ ಭಯ ಮಾಡ್ತಾರೆ ಸುಮ್ ಸುಮ್ಮನೆ. ಯಾರು ತಪ್ಪು ಮಾಡ್ತಾರೆ ಹೋದ್ರೆ ಯಾರೋ ಬೈತಾರೆ, ಅದಕ್ಕೋಸ್ಕರ ಅದು ಆ ತಪ್ಪು ತಪ್ಪಾಗಿ ತಿಳ್ಕೊಂಡ್ರಿಂದ ಇವರು ತಪ್ಪೇ ಹೊರತು ಶಾಸ್ತ್ರ ತಪ್ಪಲ್ಲ, ಸರಿಯಾಗಿ ಓದಬೇಕದನ. ಆದ್ದರಿಂದ ಈಗ ವಿರೋಧ ಬಂದಿದೆ. ಹೆಂಡತಿಯ ಸಂರಕ್ಷಣೆಗೆ ಅಂತ ಹೋದರೆ ದುಶಾಸನ ಕೊಲ್ಲಬೇಕು, ಕೃಷ್ಣನ ಸಂಕಲ್ಪ ಇಲ್ಲ, ಆ ಕೊಲ್ಲಬೇಕು. ಅದಕ್ಕೆ ಈಗ ಹೆಂಡತಿಗೆ ಆಪತ್ತು ಬಂದರೂ ಪರವಾಗಿಲ್ಲ, ನಾನು ಕೃಷ್ಣನ ಸಂಕಲ್ಪವನ್ನು ಬಿಡೋದಿಲ್ಲ. ಇದನ್ನು ಪರಿಶುದ್ಧ ಭಾಗವತ ಧರ್ಮ ಅಂತ ಕರೀತಾರೆ. ಅದಕ್ಕೆ ಜಯತೀರ್ಥರು ನ್ಯಾಯಸುಧೆಯೊಳಗೆ ಭಕ್ತಿನ ಡಿಫೈನ್ ಮಾಡಬೇಕಾದ್ರೆ ಹೇಳ್ತಾರೆ, ಭಕ್ತಿ ಅಂದರೆ ಏನು ಗೊತ್ತಾ? ಪರಮೇಶ್ವರ ಭಕ್ತಿಯ ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಭಕ್ತಿಯ ಡೆಫಿನೇಷನ್. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ತಾನು ತನ್ನ ಹೆಂಡತಿ ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತಾನೆ, ತನ್ನ ಮೇಲೆ ಏನು ಅಭಿಮಾನ ಇಟ್ಕೊಂಡು ಅದಕ್ಕಿಂತ ಜಾಸ್ತಿ ಮಾಡಿದಾಗ ದೇವ್ರ ಭಕ್ತಿ ಆಗ್ತದೆ ಹೊರತು, ನಾವೆಲ್ಲ ಇಟ್ಕೊಂಡು ಉಳಿದ ದೇವರಿಗೆ ಅಂದ್ರೆ ದೇವ್ರ ಭಕ್ತಿ ಅಲ್ಲ. ಅದು ದೇವರಿಗೆ ಕೊಟ್ಟು ಉಳಿದ್ರೆ ನಮಗೆ ಅಂದ್ರೆ ಅದು ಭಕ್ತಿ. ಅದು ಇಲ್ಲ ಹೋದ್ರೆ ಅದು ಭಕ್ತಿ ಅಂತ ಕರೆಯೋದಿಲ್ಲ. ಮೊದಲು ದೇವರು, ಆಮೇಲೆ ದೇವತೆಗಳು, ಆಮೇಲೆ ಗುರುಗಳು, ಆಮೇಲೆ ಸಂಬಂಧಿಗಳು, ಕೊನೆಗೆ ತಾನು. ಇದು ಅನುಸಂಧಾನದ ಕ್ರಮ ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ದೇವರ ಭಕ್ತಿ ಅಂದ್ರೆ ಹಾಗೆ ಮಾಡಬೇಕು. ಭೀಮಸೇನ ಭಕ್ತಿ ಅಂಥ ಭಕ್ತಿನೇ ಹೊರತು ಅಂದ್ರೆ ದೇವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಆದ್ರೆ ನಾವು ಕೇಳೋದೇ ದೇವರನ್ನ ಬೇರೆ ಕೊಡುವಂತ, ಇದು ಪದ್ಧತಿ ಆಗ್ತದೆ. ದೇವರೇ ನೆನ್ಬಿಟ್ಟು ಬೇರೆ ಎಲ್ಲ ಕೊಟ್ಬಿಡು ಅಂತ ಕೇಳುತ್ತೆ. ಪುತ್ರ ಪೌತ್ರ ಆಯುರಾರೋಗ್ಯ ವಿಷಯ ದೇವರು ಹಡ್ಕೋಬೇಕು ತಲೆ ತಲೆ, ನೆನ್ಬಿಟ್ಟು ಎಲ್ಲ ಕೇಳ್ತೀಯಲ್ಲ ಅಂತೇಳಿ. ವರದರಾಜ ಸ್ವಾಮಿಗಳಾಗಲ್ಲ, ವರದರಾಜನ ನೋಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಯಾಚೆಯೇ ವರದರಾಜತ್ವಾಂ ಕಂಚೀಶೇಹ ನಕಿಂಚನ, ಕಂಚಿಯ ಒಡೆಯ ವರದರಾಜ ನೀನೇನು ಕೇಳೋದಿಲ್ಲ. ಚೇತನಾ ಚೇತನ ಜಗದ್ವರಂ ತ್ವಾಮೇವ ದೇಹಿಮೇ, ವರದರಾಜ ನಿನ್ನೇ ಕೊಟ್ಟುಬಿಡು ನನಗೆ ಅಂತ ಕೇಳುತ್ತಾನೆ. ಇದು ಎಂಥ ಭಕ್ತಿ ಯೋಚನೆ ಮಾಡಿ. ನಿಜವಾದ ಭಕ್ತಿ ಅಂದ್ರೆ ಇಂಥ ಭಕ್ತಿನೇ ಹೊರತು ಅದನ್ನು ಕೊಡು ಇದನ್ನು ಕೊಡು ಅಂದ್ರೆ ಭಕ್ತಿ ಅಲ್ಲ. ಮಗು ಹಾಗೆ ಮಾಡ್ತದೆ, ತಾಯಿ ಪೇಟೆ ಕೊಟ್ಟಿರ್ತಾಳೆ, ಮಗು ಹೋಗ್ಲಕ್ಕೆ ಹೋಗ್ತದೆ, ತಾಯಿ ಏನ್ ಮಾಡ್ತಾಳಾಗ ಚಾಕ್ಲೇಟ್ ಕೊಡ್ಲಕ್ ಬರ್ತಾಳೆ, ಬೇರೆಯವ್ರಲ್ಲಿ ಇಸ್ಕೊಂಡು ಬಿಡುತ್ತೆ. ಈಗ ಕೊಟ್ರೆ ಬೇಡ, ಅವನಿಗೆ ಗೊತ್ತು ಚಾಕ್ಲೇಟ್ ಕೊಟ್ಟು ಹೋಗ್ತೀನಿ, ಈಗ ಚಾಕ್ಲೇಟ್ ಬೇಡ ಅಂತ ಹೇಳುತ್ತೆ. ಆಟೋ ಸಾಮಾನು ಕೊಟ್ರೆ ಬೇಡ ಅಂತ ಹೇಳುತ್ತೆ, ಇನ್ನೂ ಕೊಟ್ರೆ ಎಷ್ಟು ಬಿಡುತ್ತೆ ಕೆಳಗಡೆ. ಕೊನೆಗೆ ಏನ್ ಮಾಡುತ್ತೆ, ನಾನು ಕರ್ಕೊಂಡು ಹೋದ್ರೆ ಮಾತ್ರ ಸರಿ, ಇಲ್ಲೋದ್ರೆ ಇಲ್ಲ. ತಾಯಿ ನೋಡ್ತಾಳೆ ಇನ್ನೇನು ಉಪಯೋಗ ಇಲ್ಲ, ಅವಾಗ ಬೈಕೊತ್ತೆ ಎತ್ಕೊಂಡು ಹೋಗ್ಬಿಡ್ತಾಳೆ ಆಕಡೆ. ನೋಡಿ, ತಾಯಿ ಎತ್ಕೊಂಡು ಹೋಗ್ಬೇಕಾದ್ರೆ ನೀನೇ ನನಗೆ ಬೇಕು ಬೇರೆ ಬೇಡ ಅಂತ ಹೇಳ್ದ ತಾಯಿ ಎತ್ಕೊಂಡ್ಬಿಡ್ತಾಳೆ. ದೇವರನ್ನ ಆ ರೀತಿ ನಾವು ನೀನೇ ಬೇಕು ಅಂತ ಯಾವಾಗ ಹೇಳ್ತೇವಲ್ಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಈ ಹೈಟ್ ರೀಚ್ ಆದ್ರೆ ಆಗ ನಮಗೆ ದೇವರು ಸಿಗ್ತಾರೆ. ದೇವರು ತುಂಬಾ ಮೇಲಿರೋದ್ರಿಂದ ನಾವು ತುಂಬಾ ಹೈಟ್ ಹೋಗ್ತಾ ಹೋಗ್ಬೇಕು. ನಮ್ಮ ಎತ್ತರ ಜಾಸ್ತಿ ಆದಂತೆ ದೇವ್ರ ಹತ್ರ ಆಗ್ತಾನೆ. ನಮ್ಮ ಎತ್ತರ ಕಡೆ ಮೊದಲೇ ದೂರ ಇನ್ನೂ ದೂರ ಆಗಿಬಿಡ್ತಾರೆ ಅಷ್ಟೇ. ಇದು ಹಿಂದಿನ ಸೈಕಾಲಜಿ. ಇದು ಅಲ್ಲಿ ಭೀಮಸೇನ ಭಕ್ತಿ ಆಗಿದೆ. ಅದಕ್ಕೆ ಭೀಮಸೇನ ದ್ರೌಪದಿಯನ್ನು ಬಿಡಿಸ್ಲಿಕ್ಕೆ ಹೋಗಲಿಲ್ಲ, ದುಶ್ಯಾಸನ ಕೊಲ್ಲಕ್ಕೆ ಹೋಗಲಿಲ್ಲ, ಸುಮ್ಮನೇನೂ ಇರಲಿಲ್ಲ. ಶಪಥ ಮಾಡಿ ಏನು ಮಾಡಬೇಕು ಅದನ್ನು ಮಾಡಿ ಆಯಿತು ಅಂತ ಹೇಳಿ. ಆಗೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಅರ್ಜುನನು ಹಾಗೆ ಮಾಡಿದೆ ಅಂತ ಜಾಗ ತಿಳ್ಕೊಂಡ್ಬಿಡಬಾರ್ದು. ಕೃಷ್ಣ ಸಂಕಲ್ಪ ಇಲ್ಲ, ಅದಕ್ಕೆ ನಾನು ಹೇಳೋದಿಲ್ಲ ಅಂತ ಸುಮ್ಮನೆ ಕೂತ ಜಾಗ ತಿಳ್ಕೋಬಾರ್ದು ಅಂದರೆ ಅದಿಲ್ಲ. ಯಾಕಂದ್ರೆ ಅರ್ಜುನಿಗೆ ಅದು ಗೊತ್ತೇ ಇಲ್ಲ, ಆದ್ದರಿಂದ ತನ್ನ ಕರ್ತವ್ಯ ಇದೆ ಅರ್ಜುನನಿಗೀಗ, ಆ ಕೆಲಸ ಮಾಡಲೇ ಇಲ್ಲ. ಧರ್ಮರಾಜನ ಕರ್ತವ್ಯ ಇದೆ, ಮಾಡಲೇ ಇಲ್ಲ. ಆದರೆ ಭೀಮಸೇನ ಕರ್ತವ್ಯ ತಿಳ್ಕೊಂಡು ಕೊಲ್ಲಿಲ್ಲ, ಆದರೆ ಪ್ರತಿಜ್ಞೆ ಮಾಡೋದನ್ನು ಬಿಡಲಿಲ್ಲ. ಇವರಿಗೂ ಅರ್ಜುನ ಒಂದು ಪ್ರತಿಜ್ಞೆ ಕೂಡ ಮಾಡಿಲ್ಲ, ಮರಿಬಾರ್ದು ನಾವು. ಧರ್ಮರಾಜನ ಕೇಸ್ ಅಂತೂ ಆಪೋಸಿಟ್ ಕೇಸ್, ಆದ್ದರಿಂದ ಅದು ಕಂಪೇರ್ ಮಾಡಾಗೆ ಇಲ್ಲ. ಇಲ್ಲಿ ಭೀಮ ಅರ್ಜುನರಲ್ಲಿ ಭೀಮನ ಎತ್ತರ ಭಾರಿ ಜಾಸ್ತಿ, ಅರ್ಜುನ ಕಡಿಮೆ ಅಂತಾಯ್ತು. ಇನ್ನೊಂದು ಪ್ರಶ್ನೆ ಉಳ್ಕೊಂಡಾಗ, ಇಷ್ಟೆಲ್ಲ ಹೇಳ್ತೀರಿ, ಹೆಂಡತಿಗೆ ಏನಾರು ಏನು ಗತಿ ಯೋಚನೆ ಮಾಡಿ ಈ ಮಧ್ಯೆ, ದೇವರು ದೇವರು ಅನ್ಕೊಂಡು ಬಿಟ್ಟು ಹೆಂಡತಿಗೆ ಏನಾರು ಏನು ಮಾಡ್ತೀರಾಗ ಅಂತ ಪ್ರಶ್ನೆ ಬಂತು. ಇದು ಒಳ್ಳೆಯ ಪ್ರಶ್ನೆ ಇದು ಅಂತ, ಯಾಕೆಂದರೆ ನಾವು ಎಷ್ಟಾದರೂ ಸೇಫರ್ ಸೈಡ್ ಅಂತ ಹೇಳಿಬಿಟ್ಟು ಹೆಂಡತಿನ ಕಾಪಾಡಬೇಕಾಗಿತ್ತಲ್ಲ ಅಂದರೆ, ಅದು ಭೀಮಸೇನ ದೇವರ ಉತ್ತರ ಏನು ಗೊತ್ತೇನೋ, ನನ್ನ ಹೆಂಡತಿ ಬಗ್ಗೆ ನಿಮಗೇನು ಗೊತ್ತು ನನಗೆ ಗೊತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತು ಹೆಂಡತಿ ಯಾರು ಗೊತ್ತೇನೋ, ಸಾಕ್ಷಾತ್ ಭಾರತೀ ದೇವಿ ಭವತಿ ಯದನುಭಾವಾದ್ ಎಡ ಮೂಕೋಪಿ ವಾಗ್ಬಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಅವರ ಶಕ್ತಿ ಎಷ್ಟು ಗೊತ್ತಾ, ಯಾವಾರುತಾ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀನಾಮ ಬಭೂವ ಭೂಮೌ. ಗರುಡಶೇಷ ರುದ್ರಾದಿ ದೇವತೆಗಳ ತಾಯಿಯವರು, ಮುಖ್ಯಪ್ರಾಣರ ಹೆಂಡತಿ, ಅವರು ಯಾರ ವರ ಯಾರಿಗಿದ್ರೂ ಇವರು ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬ ದುಶ್ಯಾಸನ ಅಲ್ಲ, ಒಬ್ಬ ದುರ್ಯೋಧನ ಅಲ್ಲ, ಸಾವಿರ ಸಾವಿರ ದುಶ್ಯಾಸನ ಬಂದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅವರನ್ನ. ಆದ್ದರಿಂದ ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತು ನಿಮಗೇನು ಗೊತ್ತು ಸುಮ್ಮನೆ ಕೂಡಿ ಅಂತ ಹೇಳುತ್ತಾರೆ. ಅಷ್ಟು ಶಕ್ತಿ ಅವರಿಗಿರೋದು ಅವ್ರಿಗೆ ಗೊತ್ತಲ್ಲ, ಅದು ಸೇಫ್ ಆಗಿದ್ದಾರೆ. ಎಷ್ಟೊತ್ತು ಯಾರು ಹೇಳ್ತಾರೆ, ಏನು ಸಾರಿ ನಿಮ್ಮ ಮಗ ಬಾವಿ ಹಾರಿಬಿಟ್ಟ ಅಂತ ಬಂದ್ಬಿಡ್ತಾರೆ. ಯಾರು ಮಗ ಬಾವಿ ಹಾರಿಬಿಟ್ಟ, ಇನ್ನೆಲ್ಲ ಹಟ್ಟಿ ಹೊಡಿತಾ ಕೂತಿರ್ತಾರೆ, ಬಾವಿ ಹಾರಿಬಿಟ್ಟ, ಯಾವ ಬಾವಿ ಹಾರಿದ ಅಂತ ಕೇಳ್ತಾರೆ. ನಿಜವಾಗಿ ದೊಡ್ಡ ಬಾವಿ ಇದ್ದಾರೆ ಸರ್, ಬಾವಿ ಹಾರಿಬಿಟ್ಟಿದ್ದಾನೆ ಅಂತ ಹೇಳಿದರೆ ಇವನು ಸುಮ್ಮನೆ ಮಾತಾಡ್ತಾ ಇರ್ತಾನೆ. ನಿಮ್ಗೆ ಗೊತ್ತಾಗಲಿಲ್ಲ ಬಾವಿ ಹಾರಿಬಿಟ್ಟ ಅಂತ ಕೇಳಿದರೆ ನನ್ನ ಮಗನ ಹೇಳಕ್ ಹೋಗ್ಬೇಡ, ಎಂತೆಂತ ಹೋಗಿ ತಳದ ಮಣ್ಣು ತೊಗೊಂಡ್ಬರ್ತಾನಯ್ಯ ಆ ಕಡೆ ಹೋಗಿ ಸುಮ್ಮನೆ ಅಂತ ಹೇಳ್ತಾನೆ. ತನ್ನ ಮಗನ ಪರಿಚಯ ಪೂರ್ತಿ ಉಳಿದವನ ಸೂಸೈಡ್ ಮಾಡ್ಕೊಳ್ಳಿ ಕಾರ್ಯ ಅಂತ ತಿಳ್ಕೊಂಡು ಹೇಳಿದ್ರೆ ಬದಿತ್ತೆ. ಆ ಕೇಸಲ್ಲ ನನ್ನ ಮಗನ ಕೇಸು, ಅವನು ಭಾರಿ ಎಕ್ಸ್ಪರ್ಟು, ತನ್ನ ಮಗನ ಸ್ವಭಾವನೆ ಗೊತ್ತಿದೆ, ಅದರಿಂದ ಸೇಫ್ ಆಗಿದ್ದ. ಅವನ ಹೆಂಡತಿ ಸ್ವಭಾವ ಗೊತ್ತಿದೆ, ಒಂದ್ ಕಡೆಗೆ ಕೃಷ್ಣನ ಹಿರಿಮೆ ಗೊತ್ತು, ಇನ್ನೊಂದ್ ಕಡೆಗೆ ಕೃಷ್ಣೆಯ ಹಿರಿಮೆ ಗೊತ್ತು. ಕೃಷ್ಣ ಸ್ವಾಮಿ, ಕೃಷ್ಣ ಹೆಂಡತಿ, ಕೃಷ್ಣಾದೇವಿ, ಕೃಷ್ಣ ಪರಮಾತ್ಮ, ಇದರ್ಥ ಮಾಡಿಕೊಂಡ್ರೆ ಭೀಮಸೇನನ ಪೂರ್ಣ ಪ್ರಜ್ಞತ್ವ ಎರಡು ಕಡೆಗೆ, ಮೇಲಿನ ಹರಿವು ಲಕ್ಷ್ಮೀನಾರಾಯಣರ ಪರಿಚಯನೂ ಇದೆ, ಕೆಳಗಿನ ಸಮಸ್ತ ಜಗತ್ತಿನ ಪರಿಚಯ ಇದೆ. ಆದ್ರಿಂದ ಅವರ ಬದುಕಿನ ರೀತಿನೇ ಬೇರೆ, ಆದ್ರಿಂದ ನಮ್ಮ ಬದುಕು ಅವ್ರ ಬದುಕು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದಾಗಿನೆ ಭೀಮಸೇನ ಸಮೂಹ ನಾಸ್ತಿ ಸೇನೆಯವರು ಉಭಯೋರೂಪಿ ಎನ್ನುವ ಮಾತು ಸಾರ್ಥಕವಾಯಿತು. ದುಶ್ಯಾಸನ ಯಥಾ ಪ್ರಕಾರ ಅಂತೂ ಕೊಲ್ಲೋದು ಯುದ್ಧದಲ್ಲಿ ತಾನೆ, ಇವತ್ತಂತ ಅಲ್ವಲ್ಲ, ಎಳೆಯಲು ಶುರು ಮಾಡೇ ಬಿಟ್ಟಿದ್ದಾನೆ. ಆಗ ದ್ರೌಪದಿ ಮಾತಾಡಲು ಶುರು ಮಾಡುತ್ತಾನೆ. ಇದನ್ನೆಲ್ಲ ಬೇರೆ ಕಡೆಗೆಲ್ಲ ಗೋಳಾಟದ ಕಥೆ ಮಾಡಿಬಿಟ್ಟಿದ್ದಾನೆ. ಗೋಳಾಟದ ಕಥೆ ದ್ರೌಪದಿಯಲ್ಲಿ ಇಲ್ಲ. ಪುನಃ ಕೇಳ್ತಾರೆ, ಹೇ ಭೀಷ್ಮ, ವಿದುರ, ದ್ರೋಣ, ಏನ್ ಮಾಡ್ತಿದ್ದೀರಿ ನೀವೆಲ್ಲ ಕೂಡ ಈ ಸಮಯದೊಳಗೆ? ಎಂಥ ಅಪಚಾರ ನಡೀತಿದೆ ಗೊತ್ತಲ್ಲ. ಇವತ್ತು ಅಸೆಂಬ್ಲಿಯಲ್ಲಿ ಹೀಗಾದ್ರೆ ಹೇಗೋ ಹಾಗೆ, ಪಾರ್ಲಿಮೆಂಟ್ನಲ್ಲಿ ಹೇಗಾದ್ರೂ ಹಾಗೆ, ಅದಕ್ಕಿಂತ ಹೆಚ್ಚು ಅಪಚಾರದ ಕೆಲಸ ಇಲ್ಲ. ಅಟ್ಲೀಸ್ಟ್ ಯಾರ್ಯಾರೋ ಕೂತಿರ್ತಾರೆ ಅಲ್ಲಿ, ಕೂತವರೆಲ್ಲ ವೇದವೇದ ಅಂತ ಪಾರಂಗತರು, ದೊಡ್ಡ ಶಾಸ್ತ್ರಜ್ಞರು. ಭೀಷ್ಮರು ದ್ರೋಣರಂತೂ ವಿಶ್ವವಿಖ್ಯಾತಿಯ ಮಹಾನುಭಾವರು. ಅವರೆಲ್ಲದರಿಗೆ ಆಗ್ತಾ ಇದ್ರೆ ಏನ್ ಮಾಡ್ತಿದ್ದೀರಿ ನೀವೆಲ್ಲ ಕೂಡ? ಹೇ ದ್ರೋಣೇ, ಅಶ್ವತ್ಥಾಮರೆ, ನೀವೇನ್ ಮಾಡ್ತಿದ್ದೀರಿ? ಏನು ಉತ್ತರ ಇಲ್ಲ. ಅವ್ರು ಬೇಡ ಅಂತ ಹೇಳಬಾರದೆ ಕೊನೆ ಪಕ್ಷ. ಧೃತರಾಷ್ಟ್ರ ಗಾಂಧಾರಿಗೆ ಕಾಣೋದಿಲ್ಲ, ಕೇಳ್ತಾರೆ, ಸುಮ್ಮನೆ ಕೂತಿದ್ದಾರೆ. ಭೀಷ್ಮ ದ್ರೋಣರಿಗೆ ಕಾಣ್ತಾ ಇದೆ, ಅವರು ಸುಮ್ಮನೆ ಕೂತಿದ್ದಾರೆ. ಕನಿಷ್ಠ ಪಕ್ಷ ಸಭಾತ್ಯಾಗ ಮಾಡಬಾರದೆ ಕೊನೆ ಪಕ್ಷ, ನಮ್ಮವ್ರು ಮಾಡ್ತಾರಲ್ಲ ಹಾಗಾಗಿ ಅಷ್ಟಾರು ಮಾಡಬಾರದೆ, ಏನೂ ಇಲ್ಲ, ಹಾಗೆ ಕೊಡ್ಬೇಕಾ? ಎಂಥ ಅಪಚಾರ ಇದು ಎಂದು ಯೋಚನೆ ಮಾಡಿದರೆ, ನಮಗಿವರು ಕೂತಿದ್ದೆ ಏನೋ ಕೂತರು, ಏನಾಗುತ್ತೆ ಅಂತ ಕೇಳ್ತಿರಲ್ಲ, ಉತ್ತರ ಸಿಗುತ್ತೆ. ವಿದುರ ಹಾಗೆದ್ದ ಹೀಗೆದ್ದ, ಅಯ್ಯೋ ತಪ್ಪು ತಪ್ಪು ಅಂತ ಹಾರಾಡಿಬಿಟ್ಟ ಅಂತ ಗೊತ್ತಾದ್ವಿಲ್ಲ, ಏನ್ ಮಾಡಿದ ವಿದುರ ಪಾಪ, ಸುಮ್ಮನೆ ಕೂತಲ್ಲ ಅಂತ ಹೇಳ್ತಿರಲ್ಲ, ಸುಮ್ಮನೆ ಕೂಗಿದ ವಿದುರ, ಏನ್ ಬಂದಾಗಾಯ್ತು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಸಿಗುತ್ತೆ. ಮುಂದೆ ವಿದುರ ಆ ರೀತಿ ಮಾಡಿದ್ದಕ್ಕೇನಾಯ್ತು, ಇವರು ಸುಮ್ಮನೆ ಕೂತಿದ್ದಕ್ಕೇನಾಯ್ತು ಅಂತ ಮುಂದೆ ಮಹಾಭಾರತ ಹೇಳೋದ್ರಿಂದ, ಅವರವರ ಏನೋ ಮಾಡಿದರು ಅಂತಲ್ಲ, ಅದಕ್ಕೆಷ್ಟು ಅರ್ಥ ಇತ್ತು ಅಂತ ಗೊತ್ತಾಗ್ತದೆ. ಇದು ಆಗ ನಡೆದ ಪ್ರಸಂಗ. ಬಹಳ ಅತ್ಯಂತ ಮುಖ್ಯವಾದ ಘಟ್ಟ ನಡೀತಾ ಇದೆ. ಆ ಸಮಯದಲ್ಲಿ ಭೀಮಸೇನ ಅತ್ಯಂತ ಖಚಿತವಾಗಿ ಪ್ರತಿಜ್ಞೆ ಮಾಡಿ ಆಯಿತು, ಅವನು ವಸ್ತ್ರ ಎಳಿತಾನೇ ಇದ್ದಾನೆ. ಆ ಸಮಯಕ್ಕೆ ದ್ರೌಪದಿ ದೇವಿ, ಈ ಕುಮಾರವ್ಯಾಸ ಮೊದಲಾದವರಂತೂ ನೀನೇನು ಮಾಡಿಸಿಬಿಟ್ಟಿದ್ದಾನೆ, ಗಂಡರ ಇವರು ಷಂಡರ ಆದರು ಅಂತ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬಂದುಬಿಡುತ್ತೆ. ದ್ರೌಪದಿ ಹಾಗೆ ಮಾಡೋದಿಲ್ಲ, ಅವ್ರು ಕೇಳೋದೆಲ್ಲ ದುರೋಧ ದುಬನೆಲ್ಲ ಕೂಡ ನಿಮ್ಮ ಕರ್ತವ್ಯ ನೋಡಿ ಅಂತ ಹೇಳಿಬಿಟ್ಟು ಧರ್ಮರಾಜ ಅಂತೂ ತಪ್ಪಿತಸ್ಥ ಆಗೇ ಬಿಟ್ಟಿದ್ದಾನೆ. ಅರ್ಜುನರು ಸುಮ್ಮನೆ ಕೂತಾಗಿದೆ. ಭೀಮಸೇನನ್ನ ಬಯ್ಯೋದಿಲ್ಲ, ಯಾಕೆ ಭೀಮಸೇನಿಗೆ ದ್ರೌಪದಿ ಪರಿಚಯ ಹೇಗುಂಟೋ ದ್ರೌಪದಿಗೆ ಭೀಮಸೇನ ಪರಿಚಯನ ಉಂಟಾದ್ರಿಂದ ಅವರಿಬ್ಬರಲ್ಲಿ ವಿರೋಧದ ಪ್ರಶ್ನೆಯೇ ಇಲ್ಲ, ಆತಂಕದ ಪ್ರಶ್ನೆ ಇಲ್ಲ. ಆಗ ದ್ರೌಪದಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಕೃಷ್ಯಮಾಣೆ ವಸನೇತ ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ ತದಾನ್ಯದಾಸೀತ್ ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ವಿಕೃಷ್ಯಮಾಣೆ ವಸನೇತ ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ವಸ್ತ್ರ ಎಳಿತಾ ಇದ್ದಾನೆ ಬಂತಲ್ಲ, ಸೆಳೆಯುತ್ತಿದ್ದನು ಖಳನು, ಬೆಳೆಯುತ್ತಿದ್ದವು ಸೀರೆ ಅಂತ ಹೇಳಿದರಲ್ಲ ಹಾಗೆ, ಅವನು ಎಳಿತಾನೆ ಇದ್ದಾನೆ. ದ್ರೌಪದಿ ದೇವಿ, ಕೃಷ್ಣ ಹಾ ಕೃಷ್ಣ ದ್ವಾರಕಾ ವಾಸಿನ್ ವಾಸಿ ಯಾಸಿ ದಯಾನಿಧೇ ಗೌರವಾರ್ಣವ ಮಗ್ನಾಮ್ಮಾಂ ಕಿಂ ನ ಜಾನಾಸಿ ಕೇಶವ. ಕೃಷ್ಣ ದ್ವಾರಕಾವಾಸಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಏನ್ ನಡೆದಿದೆ ನೋಡಬೇಕು. ಆ ಕ್ಷಣಕ್ಕೆ ವಿಶೇಷವಾದ ತದಾ ಅನ್ಯದಾಸೀತ್ ವಸನಂತು ತಸ್ಯಾಹ. ಅವನು ಸೀರೆ ಎಡಿತಾ ಹೋಗ್ತಾ ಇದ್ದಾನೆ, ಇನ್ನೊಂದು ವಸ್ತ್ರ ಜಾಯಿನ್ ಆಗ್ತಾ ಇದೆ, ಆಗ್ಲೇ ಅದನ್ನ ಎಡಿತಾ ಇದ್ದಾನೆ, ಮತ್ತೊಂದು ಜಾಯಿನ್ ಆಗ್ತಾನೆ ಇದೆ. ತದಾನ್ಯದಾಸೀತ್ ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ಅತ್ಯಂತ ಶ್ರೇಷ್ಠವಾದಂತಹ ಸೀರೆಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾನೆ ಇವೆ. ಇಲ್ಲೇನು ನಡೀತು ಎಂಬುದು ಬಹಳ ವಿಶೇಷ. ನಾವು ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದೇವೆ ಎಲ್ಲ ಕೂಡ. ದ್ರೌಪದಿ ಭಾರಿ ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇವರೆಲ್ಲರೂ ಕೈಬಿಟ್ಟಾಯ್ತು, ಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಟ್ಟ, ಈಕೆ ಕೇಳಿದ್ದು ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟ, ಇದನ್ನ ನಾವು ತಿಳ್ಕೊಂಡಿದ್ದೇವೆ. ಬರೀ ಕಥೆಗಿಟ್ ಸಾಕು, ಬಟ್ ಕಥೆ ಇರಬಹುದು, ತತ್ವ ಅದಲ್ಲ ಅಂತ ಹೇಳ್ತಾರೆ. ತತ್ವ ತಪ್ಪಾಗುತ್ತೆ. ದ್ರೌಪದಿ ದೇವಿ ಭೀಮನ ಹೆಂಡತಿ, ಸಾಕ್ಷಾತ್ ಭಾವಿ ಸರಸ್ವತಿ, ಭಾರತೀ ದೇವಿ. ಅವರೆಂದೂ ಕೂಡ ಫಲಾಪೇಕ್ಷೆಯಿಂದ ದೇವರನ್ನ ಪ್ರಾರ್ಥನೆ ಮಾಡೋದಿಲ್ಲ ಇನ್ನು ಅರ್ಥ ಮಾಡ್ಕೋಬೇಕು. ಫಲಾಪೇಕ್ಷೆಯಿಂದ ಎಂದೂ ದೇವರನ್ನ ಪ್ರಾರ್ಥನೆ ಮಾಡಬಾರದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ತುಂಬ ಸೂಕ್ಷ್ಮವಾದ ವಿಚಾರ ಅದು. ಯಾರ್ದ ಕಥೆಯಾಗಿದ್ರೆ ಕೇಳಿದ್ರು ಕೊಟ್ಟರು ಅಂದ್ರೆ ಮುಗಿದೋಯ್ತು. ದ್ರೌಪದಿಗೆ ಬಾತ್ ಹೇಳಿಬಿಟ್ರೆ ಅವರು ಸಾಮಾನ್ಯ ಸ್ತ್ರೀ ಅಂತ ಆಗ್ತಾರೆ ಹೊರತು ರುಜು ಭಾರತೀ ದೇವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಭಾರತೀ ದೇವಿ ಆದ್ದರಿಂದ ಫಲಾಪೇಕ್ಷೆಯಿಂದ ಪ್ರಾರ್ಥನೆ ಮಾಡಲೇ ಇಲ್ಲ. ಅದು ಪ್ರಾರ್ಥನೆ ಮಾಡಿದ್ದು ಹೌದು, ಪ್ರಾರ್ಥನೆ ಮಾಡಿದ್ದು ಹೌದು, ಏನು ಸಂಶಯ ಇಲ್ಲ. ಪ್ರಾರ್ಥನೆ ಮಾಡಿದ್ದು ನಿಜ, ಆದರೆ ಫಲಾಪೇಕ್ಷೆಯಿಂದ ಮಾಡಲಿಲ್ಲ. ಪ್ರಾರ್ಥನೆ ಯಾತಕ್ಕೆ ಮಾಡಿದರು ಅಂದರೆ ಅವರ ಸ್ವಭಾವ ಅದು, ಸದಾ ರಾಮಕೃಷ್ಣ ನಾರಾಯಣ ಗೋವಿಂದ ಅವರ ಸ್ವಭಾವ. ಆದ್ದರಿಂದ ಸ್ವಭಾವಾನ್ ನತದಿಚ್ಛಯ, ಅವರ ಸ್ವಭಾವದಿಂದ ಹಾಗೆ ಮಾಡಿದರೆ ಹೊರತು ಅವರು ಇದಕ್ಕೋಸ್ಕರ ಮಾಡಲಿಲ್ಲ. ಇದು ಸೂಕ್ಷ್ಮ ವಿಚಾರ. ದ್ರೌಪದೀ ದೇವಿ ಭಾರತೀ ದೇವಿ, ಆದ್ದರಿಂದ ಕೃಷ್ಣ ಆಚಾರ ಅದನ್ನೇ ಬರೆಯೋದು. ವಿಕೃಷ್ಯ ಮಾಣೆ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತೋಪಿ. ಕೃಷ್ಣ ಕೃಷ್ಣಂ ಸಸ್ಮಾರ, ಕೃಷ್ಣಾದೇವಿ ಕೃಷ್ಣನನ್ನು ಸ್ಮರಣೆ ಮಾಡಿದ್ಲು. ಎಂದಿಗಿಂತ ಜಾಸ್ತಿ ಮಾಡಿದ್ರು, ಆರಾಮ ಮಾಡಿದ್ರೆ ಹೊರತು ಟೆನ್ಷನ್ನೇ ಇಲ್ಲ ಅವರಿಗೆ. ಮೊದಲೇ ಹೇಳಿದೆ, ಇವನ್ನೆಲ್ಲ ಯಾವ ಬೋಲಿಯ ಲೆಕ್ಕ, ಇವನು ಏನು ಮಾಡಿದ್ರು ಏನೋ ಮಾಡೋಕ್ಕಾಗೋದಿಲ್ಲ ಅವರನ್ನ. ಆದ್ದರಿಂದ ಸುಮ್ಮನೆ ಸ್ಮರಣೆ ಮಾಡ್ತಾನೆ ಇದ್ದಾರೆ, ಎಳಿತಾ ಇದ್ದಾನೆ. ಆಗ ಸೀರೆ ಬಂತು, ಸೀರೆ ಖಂಡಿತ ಬಂದುಬಿಡ್ತು. ನಮಗೆ ಗೊಂದಲ, ದ್ರೌಪದಿ ಕೇಳಿಲ್ಲ ಅಂತೀರಿ, ಮತ್ತೆ ಸೀರೆ ಯಾಕೆ ಬಂತು ಅಂತ ಪ್ರಶ್ನೆ. ಕೃಷ್ಣ ಕೊಟ್ಟ, ಹೌದು ಕೃಷ್ಣ ಕೊಟ್ಟೇ ಕೊಟ್ಟ, ಮತ್ತೆ ಕೇಳದಿದ್ರೆ ಯಾಕೆ ಕೊಟ್ಟ ಅಂತ ನಮ್ಮ ಪ್ರಶ್ನೆ. ಕೇಳದಿದ್ರೆ ಯಾಕೆ ಕೊಟ್ಟ, ಅದಕ್ಕೆ ಕೇಳಿರಬೇಕು ಅಂತ ಇನ್ಫರೆನ್ಸ್. ಮತ್ತೆ ಕೃಷ್ಣ ಕೊಟ್ಟ ಅಂದಮೇಲೆ ಕೇಳಿರಬೇಕು, ಅದಕ್ಕೆ ಕೇಳಿದ್ದು ಕೊಟ್ಟ ಅಂತ ಯಾಕೆ ಅನ್ನಬಾರದು ಅಂದ್ರೆ, ಇಲ್ಲ ದ್ರೌಪದಿ ಕೇಳಲಿಲ್ಲ, ಕೃಷ್ಣ ಕೊಟ್ಟಿದ್ದು ಮಾತ್ರ ಹೌದು ಅಂತ ಹೇಳಿಬಿಟ್ರು. ಕೃಷ್ಣ ಕೊಟ್ಟಿದ್ದು ಹೋದ್ರೆ ಕೇಳಿದ್ರೆ ಯಾಕೆ ಕೊಟ್ಟ ಅಂದ್ರೆ, ಅದೇ ಶಾಸ್ತ್ರ ಭಗವಂತ ಹೇಳ್ತಾನೆ, ನೀವು ಕೇಳಕ್ ಹೋಗಬೇಡ್ರಿ ಅಂತ ಹೇಳ್ತಾನೆ. ಯಾತಕ್ಕೆ, ನಾನೇ ಕೊಡ್ತೇನೆ ಮತ್ತೆ ಯಾಕೆ ಕೇಳ್ತೀರಿ ಅಂತ ಪರಮಾತ್ಮ ಹೇಳ್ತಾನೆ. ನಾನೇ ಕೊಡ್ತೇನೆ, ನೀವು ಯಾಕೆ ಕೇಳಬೇಕು? ಈ ಮಧ್ಯೆ ದ್ರೌಪದಿ ತನ್ನ ಪಾಡಿ ತನ್ನ ಸ್ತೋತ್ರ ಮಾಡಿದ್ಲು, ಕೃಷ್ಣ ತನ್ನ ಪಾಡಿ ತಾನು ಕೊಟ್ಟ ಅಷ್ಟೇ. ನಮಗೆ ಅರ್ಥನೇ ಆಗೋದಿಲ್ಲ, ಒದರೆ ಒದೇ ನಾವು ಕೇಳಬೇಕು, ಬೈ ಬೈ ಅವ್ರು ಕೊಡಬೇಕು, ಇದು ನಮ್ಮ ಪದ್ಧತಿ. ಅದು ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ಕೇಳಿಸಿಕೊಳ್ಳೋದು ಅಭ್ಯಾಸ ಆಗಿರೋದ್ರಿಂದ ನಮಗದು ಅರ್ಥ ಆಗೋದಿಲ್ಲ. ಆದರೆ ಕೇಳದೇ ಇರಬೇಕು ಅಂಬುದು ಅವ್ರ ಪಂಥ. ಪ್ರಹ್ಲಾದರಾಜನೇ ಕೇಳಲಿಲ್ಲ, ನರಸಿಂಹದೇವರು ಪ್ರತ್ಯಕ್ಷರಾಗಿ ನಿಂತು ಏನು ಬೇಕು ಪ್ರಹ್ಲಾದ ಅಂದರೆ, ನನಗೇನು ಬೇಡ ನರಸಿಂಹದೇವರೇ, ಈ ನರಸಿಂಹ ಡೈರೆಕ್ಟ್ ಆಗುತ್ತೆ, ನನಗೇನು ಬೇಕಾಗಿಲ್ಲ, ನಾನು ವ್ಯಾಪಾರ ಮಾಡಲು ಕೊರಟಿಲ್ಲ ನಿಮ್ಮ ಹತ್ರ, ನನಗೇನು ಬೇಡ. ಅಲ್ಲಿಗೂ ಕೊಡೋದಾದರೆ, ಕಾಮಾನಾಂ ಹೃದಯ ಅಸಂಬ್ರೋಹಂ ಭವತಸ್ತು ಋಣೇ ವರಂ, ಕೇಳಬೇಕು ಅನ್ನೋ ಬುದ್ಧಿ ನನ್ನ ತಲೆಯಲ್ಲಿ ಎಂದೂ ಬರಬಾರ್ದು, ಹಾಗೆ ಮಾಡಿಬಿಡು ಅಂತ ಹೇಳಿದರು. 5 ವರ್ಷದ ಹುಡುಗ ಇಂಥ ಮಾತನ್ನು ಕೇಳಬೇಕಾದ್ರೆ ಆತನಲ್ಲಿ ಏನಿದೆ, ವಾಯುದೇವರ ಆವೇಶ ಇದೆ. ಅಂತ ವ್ಯಕ್ತಿ ಹೀಗಿರಬೇಕಾದ್ರೆ ವಾಯುದೇವರ ಹೆಂಡತಿ ಹೇಗಿರಬೇಕು ಲೆಕ್ಕ ಹಾಕಿ. ಆದ್ದರಿಂದ ದ್ರೌಪದಿ ದೇವಿ ಕೇಳಲೇ ಇಲ್ಲ, ಕೃಷ್ಣ ಕೊಟ್ಟೇ ಬಿಟ್ಟ. ಕೃಷ್ಣ ಕೇಳದಿದ್ರೆ ಯಾಕೆ ಕೊಟ್ಟ ಅಂದರೆ, ಕೃಷ್ಣ ಕೇಳದಿದ್ರೆ ಕೊಡದೆ ಕೃಷ್ಣನ ವೈಶಿಷ್ಟ್ಯ. ನೀವು ದೇವರನ್ನ ಏನು ಕೇಳಬೇಡಿ, ತಾನಾಗಿ ಕೊಡ್ತಾನೆ. ಎಲ್ಲಿ ಅಂತ ಕೇಳಿದರೆ, ಕೂಸು ಇರ್ತದೆ, ಅದು ಆಟ ಆಡ್ತಿರ್ತದೆ, ತಾಯಿ ಕರೀತಾಳೆ, ಊಟಕ್ಕೆ ಬಾ ಊಟಕ್ಕೆ ಬಾ ಕರೀತಾಳೆ, ಬರೋದವರು ಒದ್ದು ಕರ್ಕೊಂಡು ಊಟ ಹಾಕ್ತಾಳೆ, ಅವನು ಬೇಡ ಅಂತ ಅಳ್ತಾ ಇರುತ್ತೆ, ಬಿಡದಲ್ಲಿ ಹಾಕ್ತಾಳೆ. ನಮ್ಮ ತಾಯಿಗೆ ಎಷ್ಟು ಬುದ್ಧಿ ಇದ್ರೆ ದೇವರಿಗೆ ಎಷ್ಟು ಧ್ಯಾನ ಇರಬೇಕು ಲೆಕ್ಕ ಹಾಕಿರಿ. ನಮಗೆ ಯಾವಾಗ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತೋ ನಮಗೆ ಗೊತ್ತೋ, ಔಷಧಿ ಕೊಡಬೇಕು, ಆ ಕಾಲ ಕೆವಿಸಿ ಔಷಧಿ ಕೊಡ್ತಾರೆ. ಯಾತಕ್ಕೆ, ತಾಯಿ ಮಾಡೋ ಉಪಕಾರ. ಮಗು ಏನು ಗೊತ್ತಿರುತ್ತೆ, ಪಾಪ ಚಿಕ್ಕ ಮಕ್ಕಳಿಗೊತ್ತು ಏನು ಗೊತ್ತಿಲ್ಲ, ತಾಯಿ ಹೇಗೆ ಮಾಡ್ತಾಳಲ್ಲ. ಈ ತಾಯಿ ಹೀಗಿದ್ರೆ ಭಗವಂತ ಹರಿರೇವ ಜಗತ್ ಪಿತೃಮಾತೃ ಗತಿ, ಇಡೀ ಜಗತ್ತಿನ ತಾಯಿ. ಆದ್ದರಿಂದ ದೇವರನ್ನ ಎಂದೂ ಕೇಳೋದಕ್ಕೆ ಹೋಗಬೇಡಿ, ಆತ ಎಂದೂ ಕೊಟ್ಟೇ ಕೊಡ್ತಾನಾದ್ರಿಂದ. ಕೆಲವರು ಮನೆಗೆ ಹೋದ್ರೆ ಅಭ್ಯಾಸ ಕೇಳಕ್ಕೆ ಅಭ್ಯಾಸ ಮಾಡ್ಕೋಬಾರದು, ಬೇಡಲ್ಲಕ್ಕೆ ಅಭ್ಯಾಸ ಮಾಡಬೇಕು. ಬೇಡನ ಈ ಕಡೆಯಿಂದ ಹಾಕ್ತಿರ್ತಾರೆ ಕೆಲವರು, ಈ ಕಡೆ ಬೇಡ ಈ ಕಡೆ ಹಾಕ್ತಾರೆ. ಈ ಜನಗಳೇ ಎಷ್ಟು ಉದಾರಿಗಳಾಗಿರ್ಬೇಕಾದ್ರೆ ದೇವರು ಎಷ್ಟು ಉದಾರಿಯಾಗಿರ್ಬೇಕು. ಅದಕ್ಕೆ ದೇವರನ್ನು ಕೇಳೋ ಅಭ್ಯಾಸ ಮಾಡಿದರೆ ಏನಾಗ್ತದೆ ಗೊತ್ತೇನೋ, ದೇವರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ ಬೈದಾಗ್ತದೆ. ನಾವು ಮತ್ತೆ ಮತ್ತೆ ಆಫೀಸ್ ಕೆಲ ಆಫೀಸ್ಗೆ ಹೋಗ್ತೇವಲ್ಲ, ಒಳ್ಳೆ ಒಳ್ಳೆ ಆಫೀಸರ್ ಇರ್ತಾರೆ, ಯಾವುದೋ ಅಪ್ಲಿಕೇಶನ್ ಕೊಟ್ಟಿರ್ತೀವಿ ಅಂತ ತಿಳ್ಕೊಬೋಣ. ಒಂದು ವಾರ ಆಯ್ತು ಬರಲಿಲ್ಲ, ಹೋಗಿ ಕೇಳಕ್ ಹೋಗ್ತೀವಿ, ಅದು ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ನಮ್ಮ ಮೇಲಲ್ಲ, ಕ್ಲರ್ಕ್ಗಳ ಮೇಲೆ. ಏನಯ್ಯ ಇರುಸದ ಪರ ಮಾಡಿಬಿಟ್ಟಿಯಾ, ನಮ್ಮ ಮರ್ಯಾದೆ ಹೋಗೋದಿಲ್ಲ, ಕಷ್ಟ ಮಾಡು ಅಂತ ಹೇಳ್ತಾನೆ. ಒಳ್ಳೆ ಆಫೀಸರ್ ಉಳ್ಳವನಾದ್ರೆ ಎಳ್ಳೆ ಸೆಟ್ ಬರ್ತಿದ್ದೀರಾ ಇನ್ನೂ ಕೂಡ, ಇನ್ನೂ ಬರೀ ನೋಡೋಣ ಅಂತ ಹೇಳ್ತಾನೆ. ಅವನು ಕೆಟ್ಟವನು ಬೇರೆ, ಅವರು ಎರಡನೇ ಸೆಟ್ ಬಂದ ಎಷ್ಟು ಜೋರು ಮಾಡ್ತೀರಿ ಅಂತಾನೆ, ಅದು ಬೇರೆ. ಜೊತೆಗೆ ವರ್ಷದಿಂದ ಬರೆದು ಬರ್ತಿದ್ದಾರೆ, ನಿಮ್ದೇನು ಜೋರು ಅಂತ ಹೇಳ್ತಾನೆ. ಇಂಥ ಪಾಪಿಗಳು ಇರ್ತಾರೆ. ಇನ್ನೊಬ್ಬರಿಗೆ ಇನ್ನೊಂದ್ಸತ್ ಬಂದಾದ್ರೆ ಅವಮಾನ ಇದ್ದಾಗ ಲೆಕ್ಕ, ಅರೆ ನಮ್ಮ ಕೆಲಸ ಮಾಡಿಲ್ಲಲ್ಲ ಅಂತ ಹೇಳಿಬಿಟ್ಟು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರು ಎಂಥವನು ಗೊತ್ತಾ, ಎಂದು ಕೇಳೋದನ್ನು ಇಷ್ಟಪಡೋದಿಲ್ಲ. ಮಾ ಫಲೇಶು ಕದಾಚನ, ಎಂದು ಕೇಳೋದಕ್ಕೆ ಹೋಗಬೇಡಿ ನೀವೀಗ, ಕಷ್ಟ ನಾನು ಕೊಡ್ತೇನೆ. ದೇವರು ಯಾರು, ಸರ್ವಜ್ಞ. ದೇವರು ನೆನಪು ಮಾಡಬೇಕಾಗಿಲ್ಲ, ದೇವರೇ ಅವತ್ತು ಹೇಳಿದ್ದ ನೆನಪಿದೆ ತಾನೇ ನನಗೆ ಅಂತ ಕೇಳಬೇಕಾಗಿಲ್ಲ. ದೇವರು ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ, ಸರ್ವಶಕ್ತ. ಅವನು ನಾವು ತಿಳಿಸಬೇಕಾಗಿದೆ. ಈ ಮಧ್ಯೆ ಕೋಮಾದಲ್ಲಿರ್ತಾನೆ, ಡಾಕ್ಟರ್ಗೆ ಏನಂತ ಹೇಳಬೇಕು, ಡಾಕ್ಟರ್ ಹೇಳ್ತಾನೆ ಔಷಧಿ. ನೋಡಿ ಕೋಮಾದಲ್ಲಿದ್ದಾಗ ಏನಾಗಿದೆ ಅಂತ ಹೇಳಿದ್ರೆ ಔಷಧಿ ಕೊಡಬಹುದು ಅಂದ್ರೆ, ನೀನ ಅವನೇ ಹತ್ರ ನೀನೇ ಔಷಧಿ ಕೊಡೋದು. ಈ ಮಧ್ಯೆ ಕೋಮಾದಲ್ಲಿ ಏನು ಇಲ್ಲದವನೇ ಡಾಕ್ಟರ್ ಔಷಧಿ ಕೊಡ್ತಾನಲ್ಲ, ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾನೆ. ನಮಗೆ ಏನು ನಮಗೆ ಗೊತ್ತಿರೋದು ಬೇಡ, ದೇವರು ಎಲ್ಲವನ್ನೂ ಉದ್ಧರಿಸ್ತಾನೆ. ಇದನ್ನು ವಿಭಕ್ತಿ ಅಂತ ಕರೀತಾನೆ. ನಾವು ದೇವರನ್ನ ಸ್ತೋತ್ರ ಮಾಡೋದಕ್ಕಿಂತ ಫಲ ಕೇಳೋದೇ ಜಾಸ್ತಿ. ನಾವು ರಾಘವೇಂದ್ರ ಸ್ತೋತ್ರ ಹೇಳ್ತಿರ್ತಾರೆ, ಡಲ್ಲಾಗಿ ಹೇಳಿದ್ರೆ ಹೀ ಪೂರ್ಣ ಬೋಧ ಅತ್ಕೋತ ಹೇಳ್ತಿರ್ತಾರೆ. ಯಾ ಫಲಶ್ರುತಿ ಬರುತ್ತೆ ನೋಡಿ, ಪೂರ್ಣಾಯುಹು ಪೂರ್ಣ ಸಂಪತ್ತಿ ಅಂದಾಗ ಏನು ಮುಖ ಇಷ್ಟ ಅಗಲ ಆಗಿಬಿಟ್ಟಿರುತ್ತೆ. ಪಾಪ ಫಲ ಕೊಡ್ತಾರಲ್ಲ, ಅದು ಭಾರಿ ಜಾಸ್ತಿ. ಅಂದ್ರೆ ಫಲದ ಬಗ್ಗೆ ಕಣ್ಣೇ ಹೊರತಾ ರಾಯರ ಬಗ್ಗೆ ಕಣ್ಣಿಲ್ಲ ನಮಗೆ, ಅದೇ ಪದ್ಧತಿ ಆಗಿರೋದು. ಅದಕ್ಕೆ ಅವರು ಹಾಳಾಗಿ ಹೋಗೋದು ಕೊಟ್ಟು ಕಳಿಸಿಬಿಡ್ತಾರೆ, ಆದಷ್ಟು ಬೇಗ ಕೊಟ್ಬಿಡ್ತಾರೆ, ಬರಲು ಖಾರಿ ಮಾಡಬಾರಾಯ ಅಂತ ಹೇಳಿಬಿಟ್ಟು. ಯಾರು ಸರಿಯಾಗಿ ಮಾಡ್ತಾರಲ್ಲ ಅವರಿಗೆ ಮಾತ್ರ ವಿಶೇಷವಾಗಿ ಫಲ ಕೊಡುತ್ತಾರೆ. ಅದೇ ರೀತಿ ವಿಷ್ಣು ಸಹಸ್ರ ವಿಶ್ವಂ ವಿಷ್ಣು ಷಟ್ಕಾರೋ, ಆಮೇಲೆ ನೋಡಿ ಇತೀದಂ ಕೀರ್ತನೆಯ ಶುರುವಾಗುತ್ತೆ, ಆಗ ವರ್ಚಸ್ಸೇ ಬೇರೆ ಆಗಿಬಿಡುತ್ತೆ. ಹಾಗೆ ಮಾಡಬಾರದು. ಉಳಿದವರು ಉಪಾಸಿಕೊಂಡು ಎಲ್ಲ ಕೂತಿರ್ತಾರೆ, ತೀರ್ಥ ಪ್ರಸಾದ ಉಂಟು ಅಂತ ತಕ್ಷಣ ಎಲೆ ಹಿಡಿದು ಬಿಡ್ತಾರೆ ತಕ್ಷಣ. ಆ ಹೊತ್ತಲ್ಲಿ ಕಳೆನೇ ಬೇರೆ. ಉತ್ತರ್ತೇನಾಗಿ ದೊಡ್ಡ ಸಮಾರಂಭ, ಬೆಳಿಗ್ಗೆ 8 ಗಂಟೆ ಶುರುವಾಗಿದೆ ನೋಡಿ, ಜನಗಳೇ ಇಲ್ಲ. ಉಡುಪಿಯೊಳಗೆ ಒಂದ್ಸಲ 8 ಜನ ಇಲ್ಲ, 9 ಸ್ವಲ್ಪ ಜನ ಬರ್ತಾ ಇದ್ದಾರೆ ಪಾಪ. 10 ಸ್ವಲ್ಪ ಜನ ಬರಲಿಕ್ಕೆ ಶುರುವಾದರು, 11 ಬಂದರು. ಯಾರು ಉಪನ್ಯಾಸ ಮಾಡ್ತಾರೆ ಖುಷಿ ಆಯ್ತು ಅವ್ರಿಗೆ, ಯಾರು ನನ್ನ ಉಪನ್ಯಾಸಕ್ಕೆ ಭಾಳ ಬರ್ತೇವೆ ತಿಳ್ಕೊಬಿಟ್ರು ಪಾಪ ಅವ್ರು, ನನ್ನ ಉಪನ್ಯಾಸ ಭಾಳ ಜನ ಬರ್ತದೆ. 12 ಪ್ಯಾಕ್ ಆಗೋ ಸಿಕ್ಕಾಬಿಟ್ಟೆ. ಅವ್ರಿಗೆ ಉತ್ಸಾಹ ಮಾಡೋ ಭಾರಿ ಜೋರಾಗಿ ಹೇಳ್ತಾನೆ ಇದ್ದಾರೆ. ಜನ ನೋಡಿದ್ರು ಈ ಉಪನ್ಯಾಸ ಮಾಡೋ ಕಾರಣ ಮುಸಾಗಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಎಲ್ಲ ತಿರುಗಿ ಅಲ್ಲೇ ಎಲೆ ಹಚ್ಕೊಬಿಟ್ರೆ ರೆಡಿ ಅಂತ ಹೇಳಿ. ಆಗ ಗೊತ್ತಾಯ್ತು ಊಟಕ್ಕೆ ಬಂದ ಜನ ಇವರು ಉಪನ್ಯಾಸಕ್ಕೆ ಬಂದಿದ್ದಲ್ಲ ಅಂತ ಆಗ ಗೊತ್ತಾಯ್ತು ಪಾಪ. ಮೊದಲು ಉಪ್ಪಟ್ಟು ಊಟ ಇದ್ದಿಲ್ಲಲ್ಲ, ಆವತ್ತಿ ಫುಲ್ ಸ್ವಿಂಗ್ ಅಲ್ಲಿ ಬರ್ತಾರೆ ಪಾಪ. ಇದು ಎಲ್ಲರೂ ಅಂತ ಹೇಳೋದಿಲ್ಲ, ಒಂದು ಗುಂಪಿನ ಜನ ಹಾಗೆ ಮಾಡ್ತಾರೆ. ಇವತ್ತು ಫಲದ ಅಪೇಕ್ಷೆ ಸರಿಯಲ್ಲ, ಜ್ಞಾನದ ಅಪೇಕ್ಷೆ ದೊಡ್ಡದು. ಇದು ಸಾಮಾನ್ಯರಿಗೆ ಇಷ್ಟು ಅರ್ಥ ಆಗಬೇಕಾದ್ರೆ ದ್ರೌಪದಿ ದೇವಿ ಹೇಗಿರಬೇಕು? ಅವರು ಏನನ್ನೂ ಕೇಳಲಿಲ್ಲ, ಕೃಷ್ಣ ಕೇಳೋವರಿಗೂ ಕಾಯಿಲೆ ಇಲ್ಲ, ತಾನಾಗಿ ಕೊಟ್ಟುಬಿಟ್ಟ. ಇದು ಪರಮಾತ್ಮನ ಸಂಕಲ್ಪ. ಇದು ಕಥೆ ಕೇಳಿದವರಿಗೆ ದ್ರೌಪದಿಯ ಪ್ರಸಿದ್ಧಿ ಏನಂತ ಗೊತ್ತಾಗ್ತದೆ. ಇದು ಅರ್ಥ ಇಲ್ಲದೆ ಯಾರು ಹೇಳ್ತಾರಲ್ಲ, ಓ ಗೋಳಾಡಿಬಿಟ್ಲು ದ್ರೌಪದಿ ದೇವಿ, ಕೃಷ್ಣನ ಕೇಳಿಬಿಟ್ಲು, ಕೃಷ್ಣ ಓಡಿ ಬಂದು ಕೊಟ್ಟುಬಿಟ್ಟ ಆ ಕಡೆಗೆ. ಈ ಕೇಳೋವರಿಗೂ ಕೊಡೋದಿಲ್ಲ, ಎಂಥ ದೇವರು ಅಂತ ದೇವರು ಬೈತಾರೋ ಇಲ್ಲ. ಕೆಲವು ಫ್ಯಾಕ್ಟ್ರಿಯವರು ಇರ್ತಾರೆ, ಬೋನಸ್ ಬಂತ ಆಟೋಮೆಟಿಕ್ ಅನೌನ್ಸ್ ಮಾಡಿಬಿಡ್ತಾರೆ. ಸ್ಟ್ರೈಕ್ ಕೆಲವರು ಸ್ಟ್ರೈಕ್ ಮಾಡಿ ಕಲ್ಲೋಡೋದು ಬೆಂಕಿ ಇಡೋವರಿಗೂ ಕೊಡೋದಿಲ್ಲ ಕೆಲವರು. ಕೆಲವರು ಆಟೋಮೆಟಿಕ್ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಅಷ್ಟೇನು ಪಾಪ, ವರ್ಕರ್ಸ್ ಎಲ್ಲ ದುಡಿದಿದ್ದಾರೆ, ಅದು ಲಾಭ ಬಂದಿದೆ ಅಂತ ಕೊಟ್ಟು ಬಿಡ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಅವರು ಇದ್ದ ಹಾಗೆ ದೇವರು ಸದಾ ಕಾಲ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನ್ನು ಬಾಯಿ ಬಿಟ್ಟು ಕೇಳೋ ಅಭ್ಯಾಸ ಎಂದೆಂದೂ ಮಾಡಬಾರದು. ಇಟ್ಟಂಗೆ ಇರುವೇನೋ ಹರಿಯೇ. ಅದಕ್ಕೆ ವಾದಿರಾಜ ಸ್ವಾಮಿಗಳು ದೇವ್ರನ್ನ ಏನು ಕೇಳಬೇಕು ಅಂತ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ. ದೇವರೇ ಅದು ಕೊಡು ಅಂತ ನಾನು ಕೇಳೋದಿಲ್ಲ ನಿನ್ನ. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುತ ಪ್ರಭಾ. ನಮಗೆ ಏನು ಒಳ್ಳೇದು ಅಂತ ನಮಗೆ ಗೊತ್ತೇ ಇಲ್ಲ ಮೊದಲು. ನಮ್ಗೆ ಏನು ಮಾಡಿದ್ರೆ ಒಳ್ಳೇದಾಗತ್ತೆ ನಿನಗೆ ಗೊತ್ತಾದ್ರೆ ನಾನು ತಿಳಿದು ಮಾಡು ಅಂತ ಹೇಳ್ಬಿಡ್ಬೇಕಷ್ಟೇ. ತಿಳಿದು ಮಾಡು ಅಂತ ಕೇಳಬೇಕೆ ಹೊರತು ನಾವು ಕೊಡು ಇದು ಕೊಡು ಅಂತ ಕೇಳಬಾರದು. ಇದನ್ನ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ ಗೊತ್ತೇನು? ನಾವಾಗ ಡಾಕ್ಟರ್ ಹತ್ರ ಹೋಗ್ತೇವೆ ನೋಡಿ, ನಮ್ಮ ಕೆಲಸ ಏನು? ರೋಗ ಹೇಳ್ಕೊಳ್ಳೋದಷ್ಟೇ. ಆಮೇಲೆ ಹೋಗಿ ಡಾಕ್ಟ್ರೇ ಅಲ್ಲಿ ಕೆಂಪು ಪಾಟ್ಲಿ ಇದೆಯಲ್ಲ ಅದನ್ನು ಕೊಟ್ಟುಬಿಡಿ ಅಂತ ಕೇಳೋದು, ಆ ಇಂಜೆಕ್ಷನ್ ಕೊಟ್ಬಿಡಿ ಎಂಬುದು, ಸ್ವಲ್ಪ ಸ್ಕ್ಯಾನ್ ಮಾಡಿಬಿಡಿ ಎಂಬುದು. ಈ ಡೆಸಿಷನ್ ಯಾರು ತಗೋಬೇಕಿದನ್ನ? ಡಾಕ್ಟರ್ ನಮ್ಮ ಡೆಸಿಷನ್ ಅಲ್ಲ ಇದು, ಡಾಕ್ಟರ್ ಡೆಸಿಷನ್ ಹೊರತು ನಮ್ಮದಲ್ಲ. ಅವನು ಕೇಳ್ತಾನೆ ಸಿಹಿ ಔಷಧಿ ಬೇಕೋ ಖಾರದ ಔಷಧಿ ಬೇಕೋ ಕೇಳೋ, ಸ್ವಾಮಿ ವಾಸಿ ಆಗಬೇಕು ಅಂತ ಔಷಧಿ ಕೊಡಿ ಅಷ್ಟೇ. ಹೇಗೆ ರೋಗ ನಮ್ಮದು, ಔಷಧಿ ಚಾಯ್ಸ್ ಡಾಕ್ಟರ್ದೇ ಹೊರತು ನಮ್ಮದಲ್ಲ. ನಾವು ಸ್ತೋತ್ರ ಮಾಡೋದಷ್ಟೇ ನಮ್ಗೆ ಕೆಲಸ, ನಮ್ಗೆ ಏನು ಕೊಡಬೇಕು ಅಂತ ದೇವರಿಗೆ ಗೊತ್ತೇ ಹೊರತು ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ ಎಂಬುದೇ ಸಿದ್ಧಾಂತ. ಇದು ಸಾಮಾನ್ಯರಿಗೆ ಶಾಸ್ತ್ರ ಓದಿದರಿಗೆ ಗೊತ್ತಾಗ್ತದೆ. ದ್ರೌಪದಿ ದೇವಿ ಶಾಸ್ತ್ರ ಓದಿದವರಲ್ಲ, ಚತುರ ವದನನ ರಾಣಿ ನಿಗಮ ಪ್ರತಿಗಳೀಗ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ಸಕಲ ವೇದಾಭಿಮಾನಿ ದೇವತೆಯವರು ಅಂದ ಮೇಲೆ ಅವರ ಜ್ಞಾನ ಎಷ್ಟು ಉನ್ನತ ಮಟ್ಟದ್ದಿರಬೇಕು. ಅವರು ಕೇಳಲಿಲ್ಲ, ಕೃಷ್ಣ ಕೊಡೋದನ್ನು ಬಿಡಲಿಲ್ಲ. ಇದು ಅರ್ಥ ಇದೆ, ಇದಿಷ್ಟು ಒಂದು ಅರ್ಥ ಇದೆ. ಆ ಇನ್ನೊಂದು ಪ್ರಶ್ನೆ ಬರಬಹುದು, ಸ್ವಾಮಿ ಅಲ್ಲಿ ಏನಿದೆ ಸರಿಯಾದ ವಾಕ್ಯ ನೋಡಿ. ಹಾ ಕೃಷ್ಣ ದ್ವಾರಕಾವಾಸಿನ್ ವಾಸಿ ಯಾಸಿ ದಯಾನಿಧೆ ಗೌರವಾರ್ಣವ ಮಗ್ನಾಮ್ಮಾಂ ಕಿಂ ನಾವ ನಜಾನಾಸಿ ಕೇಶವ. ಅಯ್ಯೋ ಅಂತ ಪದಗಳಿದೆಯಲ್ಲ, ಏನ್ ಮಾಡ್ತೀರಿ ಇದಕ್ಕೆ ಎಂದು ಪ್ರಶ್ನೆ ಬಂತು. ಅಯ್ಯೋ ಇದಕ್ಕೆ ಪದಗಳಿದೀರಾ ಅಂತ ಕೇಳಿ ಯೋಚನೆ ಮಾಡಬೇಡಿ, ದ್ರೌಪದಿ ಬಗ್ಗೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತ ಆಗ್ತದೆ. ಆ ಮಾತು ನಿಜ, ಅದು ದ್ರೌಪದಿಯ ಮಾತಲ್ಲ. ಒಳಗೆ ಶಚಿ ಶ್ಯಾಮಲ ಉಷಾ ಇದ್ದಾರಲ್ಲ, ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಬಾಯಿ ಇವರದು, ಮಾತವರದು. ಆದ್ರಿಂದ ದ್ರೌಪದಿ ಭಾರತೀ ದೇವಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಒಳಗಿದ್ದ ಶಚಿ ಶ್ಯಾಮಲ ಉಷಾ ಪ್ರಾರ್ಥನೆ ಮಾಡ್ತಾರೆ ಹೊರತು ಇವರು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದ್ರಿಂದ ಅವರಿಗೆ ವೀಕ್ನೆಸ್, ಅವ್ರು ತಡ್ಕೊಳ್ತಿದ್ರು ತಡ್ಕೊಳಕಾಗ್ತಾ ಇಲ್ಲ ಅವರಿಗೆ. ಆದ್ರಿಂದ ಪರಮಾತ್ಮ ಅವರು ಪ್ರಾರ್ಥನೆ ಕೇಳಿ ಸೀರೆ ಕೊಡ್ತಾನೆ ಹೊರತು ದ್ರೌಪದಿ ಪ್ರಾರ್ಥನೆ ಪ್ರಶ್ನೆನೇ ಇಲ್ಲ. ಅವರು ಎಂದೂ ನಾಶವಾಗೋ ಪ್ರಸಕ್ತಿಯೇ ಇಲ್ಲ, ಅವ್ರ ಯೋಚನೆಯೇ ಇಲ್ಲ. ಆದ್ರಿಂದ ನಮಗೆ ಈ ಕಥೆ ಮರೆತು ಬಿಟ್ರೆ ಹೋಗ್ತದೆ. ಅದಕ್ಕೆ ಕೃಷ್ಣ ದ್ರೌಪದಿಗೆ ಬೇಕು ಅಂತ ವಸ್ತ್ರ ಕೊಡ್ಲಿ.